Assalamualaikum.
हयग्रीवं चिदानन्द विग्रहं सदनुग्रहं दशग्रीवच्छुदं शापान्मणिग्रीव विमोचनम् स्वनाम ग्रहणादेव निरस्य ग्रह विग्रहं वृन्दावन गतं वन्दे ब्रह्म रुद्रेन्द्र वन्दितम् स्वान्तस्थानन्तशय्याय पूर्णज्ञानवसर्णसे उत्तुङ्गवाक्तरङ्गाय मुद्रदुःखार्थये नमः। गुरुमखिल गुणज्ञं सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्भूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। जरज्येष्ठनिभाकारम् जगदीशपदाश्रयम् जगतीतरविख्यातम् जगन्नाथगुरुम् भजे। हरिकथामृतसार ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು. ಇನ್ನ ಮುಂದೆ ಹೇಳುತ್ತಾರೆ, ಮಾಸವೊಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳು ಅಹವು ಅಷ್ಟಚತ್ವಾರಿಂಶತಿ ಸಹಸ್ರಾಧಿಕ ಆರು ಸುಲಕ್ಷ ಸಂಖ್ಯೆಯಲ್ಲಿ ಹಂಸನಾಮಕ ಹರಿಯ ಷೋಡಶ ಈ ಶತಾಬ್ದದಿ ಭಜಿಸೆ ಒಲಿವ ದಯಾ ಸಮುದ್ರ ಕುಚೇಲಗೊಲಿದಂದದರಿ ದಿನದ ದಿನ ದಿನದಿ. ಇಲ್ಲಿ ಹೇಳ್ತಾ ಇದ್ದಾರೆ, ಕುಚೇಲ ಭಗವಂತನಿಗೆ ಭಕ್ತಿಯಿಂದ ಆರಾಧನೆ ಮಾಡಿದ. ಯದ್ಯಪಿ ಅಲ್ಲಿ ಕುಚೇಲ ಅಂದ್ರೆ ಜೀವ, ಕುಚೇಲನ ಹೆಂಡತಿ ಅಂದ್ರೆ ಶ್ರದ್ಧೆ. ಆಕೆ ಏನು ಮಾಡಿದ್ಲು, ಎಲ್ಲರ ಹತ್ರ ಹೋಗಿ ಅವರ ಕಾರ್ಯವನ್ನು ಮಾಡಿ, ಕುಟ್ಟೋದು ಮೊದಲಾದ ಕಾರ್ಯ ಮಾಡಿ, ಚೂರು ಹಿಡಿ ಅವಲಕ್ಕಿಯನ್ನ ಭಿಕ್ಷೆ ಬೇಡಿ ತರಲಿಲ್ಲ, ಕೆಲಸ ಮಾಡಿ ಅವರ ಕೆಲಸ ಮಾಡಿಕೊಟ್ಟು ಅವಲಕ್ಕಿ ತಂದು ತಂದು ಹಿಡಿ ಅವಲಕ್ಕಿಯನ್ನ ಗಂಡನ ವಸ್ತ್ರದಲ್ಲಿ ಕಟ್ಟಿಕೊಟ್ಲು. ವಸ್ತ್ರದಲ್ಲಿ ಕಟ್ಟಿಕೊಡುವಾಗ ತುಂಬಾ ಕಷ್ಟ ಆಯ್ತಂತೆ ಆಕೆಗೆ. ಆ ಒಂದು ಹಿಡಿ ಅವಲಕ್ಕಿ ಬಟ್ಟೆಯಲ್ಲಿ ಕಟ್ಟೋದು, ಯಾಕೆಂದ್ರೆ ಬಟ್ಟೆ ಕುಚೇಲ ಎಲ್ಲ ತೂತು 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 ಬಿದ್ದ ವಸ್ತ್ರ, ಎಲ್ಲಿ ಕಟ್ಟಲಿಕ್ಕೆ ಹೋದ್ರೂ ತೂತಿನಿಂದ ಅವಲಕ್ಕಿ ಹೊರಗೆ ಬರ್ತಾ ಇದೆ. ಆ ತೂತುಗಳೆಲ್ಲ ಸೇರಿ ಒಂದು ಗಂಟು ಕಟ್ಟಿ ಹಾಗೆ ಒಂದು ಗಂಟು ಕಟ್ಟಿ ಕಟ್ಟಿದ್ದಾಳೆ. ಬಹಳ ಭದ್ರವಾದ ಗಂಟು ಅಂದ್ರೆ ತೂತುಗಳೆಲ್ಲ ಮುಚ್ಚಿ ಮುಚ್ಚಿ ಮುಚ್ಚುವಂತಹ ಗಂಟುಗಳು. ಆ ಮುಚ್ಚಿದ ಗಂಟುಗಳ ಮಧ್ಯೆ ಅವಲಕ್ಕಿ ಅದೊಂದು ಗಂಟು ಹಾಕಿ ಕೊಟ್ಲು. ಅಂತ ಕುಚೇಲ ಅದನ್ನ ತಂದ ಕೃಷ್ಣನಿಗೆ, ಹೇಗೊಡ್ಲಿ ಇಂಥ ವೈಭವದಿಂದ ಇರುವ ಕೃಷ್ಣನಿಗೆ, ಬಂದ ಕುಚೇಲನಿಗೆ ಕೃಷ್ಣ ವೈಭವದ ಸ್ವಾಗತ ಕೊಟ್ಟ. ವೈಭವದ ಆತಿಥ್ಯ ಕೊಟ್ಟ. ಕೃಷ್ಣನ ಆ ಸಂಪತ್ತು ಎಲ್ಲ ನೋಡಿದ ಮೇಲೆ ಅದರ ಮುಂದೆ ಕುಚೇಲನಿಗೆ ತಾನು ತಂದದ್ದು ಬಹಳ ಅದು ಅಲ್ಪ ಅಂಬುದು ಚೆನ್ನಾಗಿ ಗೊತ್ತು, ಇನ್ನಷ್ಟು ಹೆಚ್ಚಾಯಿತು. ದೇವರಿಗೆ ಹೇಗೆ ಕೊಡಬೇಕು ಅಂತ ನಾಚಿಕೊಂಡಾಗ ದೇವ ತಾನೇ ತಗೊಂಡ. ನಮ್ಮವರು ಕೊಟ್ಟಿದ್ದು ನನಗೆ ಕೊಡಲ್ಲವೇ ಅಂತ ತಗೊಂಡ, ಅನುಗ್ರಹ ಮಾಡಿದ. ಹಾಗೆ ಜೀವ ಕುಚೇಲ, ಯಾಕೆ ಒಂಬತ್ತು ಛಿದ್ರಗಳಿರುವಂತ ಚೇಲ ವಸ್ತ್ರ ಹೊತ್ತುಕೊಂಡಿದ್ದಾನೆ. ಇಲ್ಲಿ ನೋಡಿದ್ರೇನ ನಮ್ಮ ಅಂದ್ರೆ ಹೆಂಡತಿ ಅಂದ್ರೆ ಯಾರು ಅಂದ್ರೆ ಹೇಳ್ತಾರೆ, ಈ ಜೀವನವೇ ದೊಡ್ಡ ಯಜ್ಞ, ಈ ಯಜ್ಞಕ್ಕೆ ಯಜಮಾನ ಜೀವ, ಯಜಮಾನನ ಹೆಂಡತಿ ಯಾರು ಅಂದ್ರೆ ಶ್ರದ್ಧಾ. ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ, ಶ್ರದ್ಧೆಯೇ ಹೆಂಡತಿ ಅಂತ ಹೇಳ್ತಾರೆ. ಹಾಗಾದರೆ ಈ ಜೀವನಿಗೆ ಶ್ರದ್ಧೆಯಿಂದ ಜೀವ ಚೂರು ಅವಲಕ್ಕಿಯನ್ನ ತರ್ತಾನೆ. ಹೇಗೆ ತರ್ತಾನೆ? ಈ ಒಂಬತ್ತು ದ್ವಾರಗಳಿಂದ ಕೂಡಿದ ಈ ಶರೀರ, ಈ ವಸ್ತ್ರದಲ್ಲಿ ಎಲ್ಲಿ ಇಟ್ಟರೂ ಸೋರಿ ಹೋಗುತ್ತೆ, ಎಲ್ಲಿ ಇಟ್ಟರೂ ಸೋರಿ ಹೋಗ್ತಾ ಇದೆ. ಯಾವುದ ಅವಲಕ್ಕಿ ಅಂದ್ರೆ ಶಾಸ್ತ್ರ, ಶಾಸ್ತ್ರವೆಂಬ ಶಾಸ್ತ್ರದಲ್ಲಿ ಬಂದಂತಹ ಪಂಕ್ತಿಗಳೆಂಬ ಅದರ ಅರ್ಥವೆಂಬ ಅಕ್ಕಿ. ಅದಕ್ಕೆ ಮೇಲೆ ಒಂದು ನೋಟ, ಒಳಗೊಂದು ನೋಟ ಇರುತ್ತೆ. ಅದನ್ನ ಗುರುಗಳ ಮೂಲಕ, ಗುರುಗಳ ಹತ್ರ ಅಭ್ಯಾಸ ಎಂಬ ಒನಕೆ ತಗೊಂಡು ಕೊಡುತ್ತಾನೆ ಜೀವ. ಆ ಭಕ್ತದ ಮೇಲಿರುವ ಮೇಲ್ನೋಟದ ಅರ್ಥವೆಲ್ಲ ಹೊಟ್ಟೆಲ್ಲ ಹೋದಾಗ, ಅಂದರೆ ಚೆನ್ನಾಗಿ ಕುಟ್ಟಿದಾಗ ಅದು ಅವಲಕ್ಕಿ ಆಗುತ್ತೆ. ಮೇಲಿನ ಭಕ್ತಿ ಆ ಹೊಟ್ಟೆಲ್ಲ ಹೋಗಿ ಒಳಗಿನದ್ದು ತಿನ್ನಲಿಕ್ಕೆ ಯೋಗ್ಯವಾದ್ದಾಗುತ್ತೆ. ಯಾವುದು? ಆ ಜೀವ ಪಡಕೊಂಡ ಅನುಭವದ ಜ್ಞಾನ. ಆ ಅನುಭವದ ಜ್ಞಾನ ಭಗವಂತನಿಗೆ ಅರ್ಪಣೆ ಮಾಡುತ್ತಾನೆ ಜೀವ. ಅದೇ ಅವಲಕ್ಕಿ ಈ ಶರೀರದಲ್ಲಿ ಹೇಗೆ ಕಟ್ತಾನೆ? ಆ ಅನುಭವದ ಜ್ಞಾನ ಎಲ್ಲಿ ಚೂರು ತಪ್ಪಿದ್ರೂ ಒಂದೊಂದು ಇಂದ್ರಿಯ ಸೋರಿಸಿಬಿಡುತ್ತೆ, ಅಡ್ಡ ಹಾದಿಗೆ ಎಳೆದು ಬಿಡುತ್ತೆ. ಅದರಿಂದ ಎಲ್ಲಾ ಇಂದ್ರಿಯಗಳೆಂಬ ತೂಕುಗಳನ್ನ ನಿರೋಧ ಮಾಡುವುದು. ಕಟ್ಟಿ 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 ಈ ಶರೀರ ಎಲ್ಲ ತೂತು ಬಿದ್ದ ವಸ್ತ್ರ. ಆ ತೂತುಗಳಲ್ಲಲ್ಲಿಗೆ ಅಲ್ಲಲ್ಲಿಗೆ ಚಿಕ್ಕ ಚಿಕ್ಕ ಗಂಟುಗಳು ಹಾಕಿ ಒಂಬತ್ತು ತೂತುಗಳಿಗೆ ಒಳಗೆ ಶಾಸ್ತ್ರ ಅನುಭವದ ಜ್ಞಾನವೆಂಬ ಅವಲಕ್ಕಿಯನ್ನ ಇಟ್ಟು ಈ ಜೀವ ಬಿಂಬನೆಂಬ ಕೃಷ್ಣನಿಗೆ ಅರ್ಪಣೆ ಮಾಡಲಿಕ್ಕೆ ಬಂದಾಗ, ಅವಾಗ ದೇವ ಆತನ ಜ್ಞಾನ, ಆತನ ಅದ್ಭುತವಾಗಿರತಕ್ಕಂಥ ತಾಕತ್ತು, ಮೇಧಸ್ಸು, ಆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡುವ ರೀತಿ, ಅಂಥ ದೊಡ್ಡವ ಎಲ್ಲರಿಗೂ ದಾಸನಂತೆ ಸೇವಾ ಮಾಡುತ್ತಾ ಇರೋದು, ಇದೆಲ್ಲ ನೋಡಿದಾಗ ನಾನು ನನಗಿರುವ ಚೂರು ಜ್ಞಾನ ಏನೂ ಇಲ್ಲ, ಅದು ಅವನು ಕೊಟ್ಟದ್ದೇ ಎಂಬ ಎಚ್ಚರ ಜೀವನಿಗೆ ಬಂದಾಗ ತುಂಬಾ ಮುಜುಗರ ಪಡುತ್ತಾನೆ. ಹೇ ಸ್ವಾಮಿ, ನಿನಗೆ ನಾನೇನು ಕೊಡಲಿಕ್ಕೆ ಸಾಧ್ಯ ಅಂದಾಗ ಭಗವಂತ ಕರುಣೆಯಿಂದ ಅದನ್ನು ತಾನೇ ಸ್ವೀಕಾರ ಮಾಡಿ ಜೀವನಿಗೆ ಬೇಕಾದ ಪೂರ್ಣ ಜ್ಞಾನಾನಂದವನ್ನ, ಮೋಕ್ಷವನ್ನ ಅನುಗ್ರಹ ಮಾಡುತ್ತಾನೆ. ಇಷ್ಟು ಅದಕ್ಕೆ ಹೇಳುತ್ತಾ ಇದ್ದಾರೆ. ದಯಾ ಸಮುದ್ರ ಕುಚೇಳ ಗೋಲಿಗಂಧದಲ್ಲಿ ದಿನ ದಿನದಿ ಒಲಿವಾ ಅಂದ್ರು. ಆದರೆ ಅದರಲ್ಲಿ ಹೇಳುತ್ತಾ ಇದ್ದಾರೆ, ಕುಚೇಲ ಅಂದ್ರೆ ಮೇಲಿನ ಬಟ್ಟೆ, ಶರೀರ ತೂತಿತ್ತು, ಹೃದಯಕ್ಕೆ ತೂತಿದ್ದಿಲ್ಲ. ಯಾವಾಗಲೂ ಒಳ್ಳೆ ಭಗವಂತನ ಜ್ಞಾನ, ಭಗವಂತನ ಭಜನ, ಆ ಸಮುದ್ರದಲ್ಲೇ ಸಂಪತ್ತು ತುಂಬಾ ಇತ್ತು. ಅದಕ್ಕೆ ಹೇಳ್ತಾರೆ ನಮಗೂ ಸಂಪತ್ತು ಬೇಕಂತೆ. ಏನದು ಅಂದ್ರೆ ಶ್ವಾಸ ಮಂತ್ರ ಜಪಗಳನ್ನ ವಾಯುದೇವರು ಮಾಡುತ್ತಾರೆ. ದಿನಕ್ಕೆಷ್ಟು ಅಂದ್ರೆ 21,600 ಶ್ವಾಸ ಮಂತ್ರ ಜಪಗಳನ್ನ ಮಾಡುತ್ತಾರೆ. ಈ ಲೆಕ್ಕದಿಂದ ಒಂದು ಮಾಸ ಅಂದ್ರೆ 21,600 × 30 ಅಂತಾದರೆ ಎಷ್ಟು ಅಂತ ಹೇಳ್ತಾರೆ, 48,000 × 6 ಅಂತ ಹೇಳ್ತಾ ಇದ್ದಾರೆ. ಎಷ್ಟಾಗುತ್ತದು ಅಂದ್ರೆ ಹೇಳ್ತಾರೆ 600,000 ಅಧಿಕ 600,000, 600,000 ಹೆಚ್ಚು 48,000 ಅಂದ್ರೆ 648,000 ಮಂತ್ರ ಜಪವನ್ನ ಒಂದು ತಿಂಗಳು ಕಾಲ ವಾಯುದೇವರು ನಮ್ಮಲ್ಲಿ ಮಾಡುತ್ತಾರೆ. ಹೇಗೆ ಅಂದ್ರೆ ಹೇಳ್ತಾ ಇದ್ದಾರೆ, 16th century ಭಜಿಸೆ 116 ವರ್ಷಗಳಲ್ಲಿ ವಾಯುದೇವರು ಈ ತರವೇ ನಮಗೆ ಮಾಡಿಸ್ತಾ ಇದ್ದಾರೆ. ತಿಂಗಳಿಗೆ ಒಂದಿಷ್ಟಾದರೆ, ಪ್ರತಿ ದಿವಸದಲ್ಲಿ ಮಾಡುವ ಶ್ವಾಸ ಒಂದು ತಿಂಗಳಿಗಿಷ್ಟಾದರೆ 8×116 ಎಷ್ಟಾಗುತ್ತೆ? ಅದನ್ನೆಲ್ಲ ದಿನೇ ದಿನೇ ತಿಳಿದು ಇಷ್ಟು ಅನುಸಂಧಾನ. ವಾಯುದೇವರು ನನ್ನಲ್ಲಿ ನಿಂತು ತಾವು ಈ ಹಂಸ ಮಂತ್ರವನ್ನ ಜಪಿಸಿ ಆ ಹಂಸ ಮಂತ್ರವನ್ನ ನನ್ನಿಂದ ಮಾಡಿಸ್ತಾರೆ, ಶ್ವಾಸೋಚ್ಛ್ವಾಸವನ್ನ ಮಾಡಿಸಿ ಆ ಮಂತ್ರವನ್ನ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಇದ್ದಾರೆ ಅಂತ ತಿಳಿದು ಅದನ್ನ ಕೃಷ್ಣ ಮುಖ್ಯ ಪ್ರಾಣ ಅಂತರ್ಗತ ಹರಿಯೇ ನಿನಗರ್ಪಿತ ಅಂತ ದೀನ ದೀಪೋದಿಸಲು. ನಾವು ದಿನಾಗ್ಲೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕಂತೆ. ಹಂಸ ಮಂತ್ರವನ್ನು ಜಪಿಸಬೇಕು ನಾವು. ಗಂಡಸರಿಗೆ ಹಂಸ ಮಂತ್ರ ಜಪ ಹತ್ತೇ ಜಪ ಮಾಡಬೇಕು, ಹೆಚ್ಚು ಮಾಡಲಿಕ್ಕಿಲ್ಲ. ಮಿಕ್ಕದು ವಾಯುದೇವರೆಲ್ಲ ಮಾಡುತ್ತಾರೆ. ನಮಗೆ ಮಂತ್ರ ತಗೊಂಡದ್ದಕ್ಕೆ ಹತ್ತಾದರೂ ಮಾಡಬೇಕು ಅಂತ ಹತ್ತು ಕೊಟ್ಟಿದ್ದಾರೆ. ಹತ್ತು ಹಂಸ ಮಂತ್ರಗಳನ್ನು ಜಪ ಮಾಡಿ ಗಂಡಸರು ತದನಂತರ ತರ್ಪಣಾದಿಗಳನ್ನು ಕೊಟ್ಟು ಅದು ಪೂರ್ಣವಾಗಿ 21,600 ಹಂಸ ಮಂತ್ರವನ್ನು ನಿತ್ಯವೂ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇದು ಮಾಡಿದರೆ ಭಗವಂತ ಅಂದ್ರೆ ಹೇಳ್ತಾರೆ, ಈ ಕುಚೇಲ ದೇವರಿಗೆ ಒಂದು ಹಿಡಿ ಅವಲಕ್ಕಿ ಕೊಟ್ಟರೆ ಭಗವಂತ ತಾನೇ ಒಲದ. ಹಾಗೆ ನಿತ್ಯವೂ ನಾವು ವಾಯುದೇವರು ನಮ್ಮಲ್ಲಿ ನಿಂತು ಮಾಡಿ ಮಾಡಿಸುವಂತಹ ಈ ಹಂಸ ಮಂತ್ರವನ್ನ ಸ್ವಾಮಿ ನೀ ಮಾಡಿ ಮಾಡಿಸಿದ್ದು ಅಂತ ಭಗವಂತನಿಗೆ ಅರ್ಪಣೆ ಮಾಡಿದರೆ, ಯದ್ಯಪಿ ಮಾಡಿದ್ದು ವಾಯುದೇವರೇ, ನಮ್ಮ ಪಾಲಿಗೆ ಬಂದದ್ದು ಚೂರು ಅವಲಕ್ಕಿ ತರ, ಅದನ್ನ ದೇವರಿಗೆ ಅರ್ಪಣೆ ಮಾಡಿದರೆ ಭಗವಂತ ಪೂರ್ಣ ಅನುಗ್ರಹ ಮಾಡುತ್ತಾನೆ. ಹಾಗಾದರೆ ಭಗವಂತನ ಪೂರ್ಣಾನುಗ್ರಹ ಪಡೆಯಲಿಕ್ಕೆ ಸುಲಭೋಪಾಯ ಯಾವುದು ಅಂದರೆ, ಹಂಸ ಮಂತ್ರ ಜಪವನ್ನ ವಾಯುದೇವರು ಮಾಡಿಸುವುದನ್ನ ನಾವು ಕೃಷ್ಣಾರ್ಪಣ ಹೀಗೆ ಮಾಡಿಸ್ತಾ ಇದ್ದಾರೆ ಅಂತ ತಿಳಿದು ಆ ತಿಳಿದಿದ್ದನ್ನ ಕೃಷ್ಣಾರ್ಪಣ ಬಿಡಬೇಕು. ಇನ್ನು ಮುಂದೆ ಹೇಳುತ್ತಾರೆ, ಸ್ಥೂಲ ದೇಹದೊಳಿದ್ದು ವರುಷಕ್ಕೆ 7,70,00,000 ಮೇಲೆ 76,000 ಶ್ವಾಸ ಜಪಗಳನ್ನು ಗಾಳಿ ದೇವನು ಕರುಣದಲ್ಲಿ ಈರೇಳು ಲೋಕದೊಳುಳ್ಳ ಚೇತನ ಜಾಲದೊಳು ಮಾಡುವನು ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಇಲ್ಲಿ ಹೇಳುತ್ತಾರೆ ಈ ಸ್ಥೂಲ ದೇಹದಲ್ಲಿ, ಅವಾಗ ಮನಸ್ಸಿಗೆ ಬರುತ್ತೆ ವಾಯುದೇವರು ಸ್ಥೂಲ ದೇಹದಲ್ಲಿ ಹಂಸ ಮಂತ್ರ ಜಪ ಮಾಡುತ್ತಾ ಇದ್ದಾರೆ ಅಂದರೆ ಅದಕ್ಕೆ ಇನ್ನೊಂದು ಕಡೆ ಉತ್ತರ ಕೊಡುತ್ತಾರೆ, ನಾಲ್ಕು ದೇಹದಲ್ಲಿದ್ದು ವಾಯುದೇವರು ಹಂಸ ಮಂತ್ರ ಜಪ ಮಾಡುತ್ತಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಈ ಸ್ಥೂಲ ದೇಹದಲ್ಲಿದ್ದು ಮಾಡುವುದೆಷ್ಟು, ಒಂದು ವರ್ಷಕ್ಕೆಷ್ಟು ಮಾಡುತ್ತಾರೆ ಅಂದ್ರೆ ಹೇಳ್ತಾ ಇದ್ದಾರೆ, ವರ್ಷಕ್ಕೆ 7,70,00,000 ಮೇಲೆ 76,000 ಶ್ವಾಸ ಜಪಗಳನ್ನು. 77,76,000 ಶ್ವಾಸ ಜಪಗಳನ್ನ ಒಂದು ವರ್ಷಕ್ಕೆ ಮಾಡುತ್ತಾ ಹೇಗೆ, ಈರೇಳು ಲೋಕದೊಳುಳ್ಳ ಚೇತನ ಜಾಲದೊಳು ಮಾಡುವನು ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಆ ಶ್ರೀಹರಿಯ ಆ ಸನ್ನಿಧಾನ ಪಾತ್ರರಾಗಿ ಇಡೀ ಲೋಕದಲ್ಲಿ 14 ಲೋಕದಲ್ಲಿ ಪ್ರತಿಯೊಂದು ಜೀವರಾಶಿಯ ಹೃದಯದಲ್ಲಿ ನಿಂತುಕೊಂಡು ವಾಯುದೇವರು ಲೀಲೆಯಿಂದ ಒಬ್ಬೊಬ್ಬರಲ್ಲಿ ಇಷ್ಟು ಶ್ವಾಸಮಂದ ಜಪವನ್ನ ಸುಲಭವಾಗಿ ಮಾಡುತ್ತಾರೆ, ನಮಗಾಗಿ ಮಾಡುತ್ತಾರೆ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಮಾಡುತ್ತಾ ಇದ್ದಾರೆ ಎಂಬ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ. ಇದನ್ನು ಯಾರಾದರೆ ವಾಯುದೇವರು ನಮ್ಮ ದೇಹದಲ್ಲಿ ನಿಂತು ಈ ತರ ಮಾಡುತ್ತಾ ಇದ್ದಾರೆ ಅಂತ ಚಿಂತನೆ ಮಾಡುತ್ತಾರೆ, ಅವರಿಗೆ 100 ವರ್ಷ ಹಗಲು ರಾತ್ರಿ ಅಖಂಡ ಧ್ಯಾನ ಮಾಡಿದ ಫಲವನ್ನು ಕೊಡುತ್ತಾರೆ. ಹಂಸ ಮಂತ್ರ ಚಿಂತನೆ ಮಾಡಿ ವಾಯುದೇವರು ನನ್ನಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ನಾವು 100 ವರ್ಷ ಬದುಕಿ ಮೊದಲನೇ ದಿವಸದಿಂದ ಕೊನೆಯ ದಿವಸ ಪರ್ಯಂತ ಹಗಲು ರಾತ್ರಿ ಅಹೋರಾತ್ರಂ ಅಂತ ಹೇಳ್ತಾರೆ, ಹಗಲು ರಾತ್ರಿ ಅಖಂಡವಾದ ಧ್ಯಾನ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟೂ ಫಲ ವಾಯುದೇವರ ಚಿಂತನೆಯಿಂದ ಬರುತ್ತೆ ಎಂಬುದನ್ನ ತಿಳಿಸಿಕೊಡುತ್ತಾರೆ. ಅಂಥದ್ದು ವಾಯುದೇವರು ಈ ತರ ಮಾಡುತ್ತಾ ಇದ್ದಾರೆ ಎಂಬ ರಹಸ್ಯ ಎಲ್ಲಿತ್ತು, ಉಪನಿಷತ್ತಲ್ಲಿ ಕೂತಿದೆ. ಆ ಉಪನಿಷತ್ತಿನಲ್ಲಿರುವಂತಹ ರಹಸ್ಯವನ್ನ ನಮಗಾಗಿ ಜಗನ್ನಾಥದಾಸರು ಕನ್ನಡದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಒಂದು ವೇಳೆ ಅವರು ತಿಳಿಸಿಕೊಡದಿದ್ದರೆ, ಕನ್ನಡದಲ್ಲೇ ಬಾರದಿದ್ದರೆ, ಸಂಸ್ಕೃತವೇ ಗೊತ್ತಿಲ್ಲದಂತಹ ಜನರಿಗೆ ಅದು ದೂರದ ಅನು ಕೈಗೆ ಎಟಕದ ಹಣ್ಣಾಗಿ ಬಿಡ್ತಾ ಇತ್ತು. ಅದನ್ನು ಹೇಳ್ತಾರೆ ಈರೆರಡು ದೇಹದೊಳಗಿದ್ದು, ಇಲ್ಲಿ ಪಟ್ಟವ ಕೊಡ್ತಾರೆ ಎಷ್ಟು ದೇಹಗಳಲ್ಲಿ ವಾಯುದೇವರು ಮಾಡುತ್ತಾರೆ. ಸ್ಥೂಲ ದೇಹದಲ್ಲಿ ಮಾತ್ರ ಅಲ್ಲ, ಈರೆರಡು ಸ್ಥೂಲ ಅನಿರುದ್ಧ ಲಿಂಗ ಸ್ವರೂಪ ಈ ನಾಲ್ಕು ದೇಹಗಳಲ್ಲಿ ಇದ್ದುಕೊಂಡು ಸಮೀರ ದೇವನು ಶ್ವಾಸ ಜಪ
ನಾನೂರಧಿಕವಾಗಿಪ್ಪ 86 ಸಹಸ್ರ ತಾರತಿಸುವನು ದಿವಸ ಒಂದಕ್ಕೆ ಮೂರು ವಿಧ ಜೀವರೊಳಗಿದ್ದು ಖರಾದಿ ಕರುಣಾಬಲವದೆಂತುಟೋ ಪವನರಾಯಣುಳು. ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ದಿನದಲ್ಲಿ ವಾಯುದೇವರು ಎಷ್ಟು ಮಾಡ್ತಾರೆ ಗೊತ್ತಲ್ಲ, 21,600 ಇಲ್ಲ, ನಾಲ್ಕು ದೇಹದಲ್ಲಿ ಸೇರಿಕೊಂಡು ನೋಡಿ ಅಂತ ಹೇಳ್ತಾರೆ. ನಾಲ್ಕು ದೇಹದಲ್ಲಿ ಸೇರಿಕೊಂಡ್ರೆ ಎಷ್ಟಾಗುತ್ತೆ ಅಂದ್ರೆ 86,400 ಹಂಸ ಜಪವನ್ನ ನಾಲ್ಕು ದೇಹದಲ್ಲಿ ಕೂತುಕೊಂಡು ಮಾಡುತ್ತಾ ಇದ್ದಾರೆ. ಹೌದಲ್ವೋ, 21,600 ಇಂಟು 4 ಈ ರೀತಿಯಲ್ಲಿ 86,400 ಜಪ ಹೇಳ್ತಾರೆ. ಈ 86,000 ಅಥವಾ 21,000 ಶ್ವಾಸಮಂತ್ರ, 21,600 ಶ್ವಾಸಮಂತ್ರ ಜಪ ಅಂದರೆ 21,600 ಶ್ವಾಸಮಂತ್ರ ಜಪದಲ್ಲಿ ಹೊರಬಂದ ಭಗವದ್ ರೂಪಗಳು, ಹಂಸನಾಮಕ ಭಗವದ್ ರೂಪಗಳು. ಆ ಹಂಸನಾಮಕ ಭಗವದ್ ರೂಪಗಳ ಜೊತೆಗೇನೆ ಆಯಾ ಅಂದ್ರೆ ವಿಶೇಷವಾಗಿರತಕ್ಕಂಥ ಅಕ್ಷರಾಭಿಮಾನಿ ಭಗವದ್ ರೂಪಗಳು, ಮಂತ್ರದಲ್ಲಿರುವ ಪಾದಾಭಿಮಾನಿ ಅಲ್ಲಲ್ಲಿರತಕ್ಕಂಥ ಭಗವದ್ ರೂಪಗಳು, ಇಡೀ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪ, ಇಷ್ಟೆಲ್ಲಾ ರೂಪಗಳು ಹೊರಡತಾ ಇದ್ದರೆ ಆಯಾ ರೂಪಗಳು ಹೊರಟು ಆಯಾ ಜೀವರಾಶಿಯಲ್ಲಿ ಮಾಡಬೇಕಾದ ಕಾರ್ಯ, ಮಾಡುವಂತಹ ಕಾರ್ಯ. ಒಟ್ಟಾರೆ ಹಂಸ ಮಂತ್ರವನ್ನ ವಾಯುದೇವರು ಜಪ ಮಾಡುವಾಗ ಆ ಹಂಸ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪ, ಮಂತ್ರಗತ ಭಗವದ್ ರೂಪ, ಮಂತ್ರ ಉಚ್ಚಾರ ಮಾಡುವಾಗ ಹೊರಡುವಂತಹ ಭಗವದ್ ರೂಪಗಳು, ಆ ರೂಪಗಳಲ್ಲಿ ಭಗವಂತ ತೋರುವ ಗುಣಗಳು, ಆ ಭಗವಂತ ಆ ರೂಪಗಳಿಂದ ಮಾಡುವ ಕಾರ್ಯಗಳು ಎಲ್ಲ ಒಂದೊಂದು ಜೀವಿಯಲ್ಲಿ ಪರಿಪರಿಯಾದ ರೀತಿಯಲ್ಲಿದ್ದರೆ ಅವೆಲ್ಲವನ್ನೂ ವಾಯುದೇವರು ಆಯಾ ಜೀವರಾಶಿಗಳ ಶರೀರದಲ್ಲಿದ್ದುಕೊಂಡು ವಿಚಿತ್ರವಾದ ರೀತಿಯಲ್ಲಿ ಭಗವಂತನ ಉಪಾಸನೆ ಮಾಡುತ್ತಾ ಹಂಸಮಂತ್ರ ಜಪವನ್ನ ಮಾಡುತ್ತಾ ಇದ್ದಾರೆ ಎಂಬುದನ್ನ ಚಿಂತನೆ ಮಾಡಬೇಕು. ಸುಮ್ಮನೆ ಏನು ಹಂಸಮಂತ್ರ ಜಪ, ಒಂದೊಂದು ಮಂತ್ರ ಜಪ ಮಾಡುವ ಕಾಲಕ್ಕೆ ಒಂದೊಂದು ಜೀವರಾಶಿಯಲ್ಲಿ ಭಗವಂತ ಪ್ರಕಟ ಮಾಡುವ ವಿಚಿತ್ರವಾದ ಗುಣ, ವಿಚಿತ್ರವಾದ ಕಾರ್ಯ, ವಿಚಿತ್ರವಾದ ರೂಪಗಳನ್ನು ನೋಡುತ್ತಾರೆ. ಒಂದೇ ಹಂಸಮಂತ್ರ ಜಪ ಸಜ್ಜೀವಿಯಲ್ಲಿ ವಾಯುದೇವರು ಮಾಡಿದರೆ ಅವನ ಮೋಕ್ಷಕ್ಕೆ ಸಾಧನೆ ಆಗುತ್ತೆ. ಅದೇ ಹಂಸಮಂತ್ರ ಜಪ ದುರ್ಜೀವಿಯಲ್ಲಿ ವಾಯುದೇವರು ನಿಂತು ಮಾಡಿಸ್ತಾರೆ, ಅವನ ದುಷ್ಟವಾದ ಸಾಧನಕ್ಕೆ ಕಾರಣ ಆಗುತ್ತದೆ, ಪ್ರಬಲವಾದ ದುಷ್ಟ ಸಾಧನಕ್ಕೆ ಕಾರಣ ಆಗುತ್ತೆ. ರಜೋಗುಣದವರಿಗೆ ಅಂಥ ಸಾಧನೆಗೆ ಕಾರಣ ಆಗುತ್ತೆ. ಹಾಗಾದರೆ ಅಲ್ಲೆಲ್ಲಿರುವ ಭಗವದ್ ರೂಪ ಹಂಸನಾಮಕ ಭಗವಂತ ಆಯಾ ಮಂತ್ರವನ್ನ ವಾಯುದೇವರಿಂದ ಅವರವರೊಳಗೆ ಜಪ ಮಾಡಿಸುವಾಗ ಆಯಾ ಜೀವರಾಶಿಗೆ ತಕ್ಕಂಥ ಗುಣಗಳನ್ನು ಪ್ರಕಟ ಮಾಡುತ್ತಾ ಹೋಗ್ತಾನೆ. ಕಲಿಯಲ್ಲಿ ಅವನು ಹಾಳಾಗಲಿಕ್ಕೆ ದೇವರು ಏನು ತನ್ನ ಗುಣಗಳು ಪ್ರಕಟ ಮಾಡಬೇಕೋ ಅದು ಸಜ್ಜನರಲ್ಲಿ ಮಾಡಲ್ಲ. ಸಜ್ಜನರು ಉದ್ಧಾರ ಆಗಲಿಕ್ಕೆ ಆಯಾ ತಾರತಮ್ಯಾನುಸಾರ ಪ್ರಕಟ ಮಾಡುವ ಗುಣಗಳನ್ನ ರಜೋ ಜೀವರಾಶಿಯಲ್ಲಿ ತಮೋ ಜೀವರಾಶಿಯಲ್ಲಿ ಪ್ರಕಟ ಮಾಡಲ್ಲ. ಇವೆಲ್ಲವನ್ನ ತಿಳ್ಕೊಂಡು ಆ ರೂಪ ಗುಣ ಕ್ರಿಯೆಗಳನ್ನು ಉಪಾಸನೆ ಮಾಡುತ್ತಾ ವಾಯುದೇವರು ಅಪರೂಪವಾದ ಮಂತ್ರ ಜಪವನ್ನ ಮಾಡುತ್ತಾರೆ ಎಂಬುದನ್ನ ನಾವು ತಿಳಿದು ಚಿಂತನೆ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ನಮ್ಮಲ್ಲೂ ಕೂಡ ಸಾಧನೆ ಅಂತ ಆಗುವಾಗ ಅದು ಮಂತ್ರ ಜಪ ಆಗಲಿ, ಭಗವಂತನ ಪೂಜೆ ಆಗಲಿ, ಏನೇ ಆಗಲಿ, ಭಗವಂತನ ವಿಶೇಷವಾದ ಗುಣ ರೂಪ ಕ್ರಿಯೆಗಳ ಚಿಂತನೆ ನಮಗೆ ಬರ್ತಾ ಬರುತ್ತೆ. ಅದು ಹೇಗೆ ಅಂದರೆ ನಮ್ಮ ಬಿಂಬಸ್ಥಾನೀಯರಾದ ವಾಯುದೇವರು ಪ್ರತಿಯೊಂದು ಮಂತ್ರ ಜಪ ಮಾಡುವಾಗ ಪ್ರತಿಯೊಂದು ಕಾರ್ಯದಲ್ಲೂ ದೇವರ ರೂಪ ಗುಣ ಕ್ರಿಯೆಗಳನ್ನು ಚಿಂತನೆ ಮಾಡುತ್ತಾ ಇದ್ದಾರೆ ಎಂಬುದನ್ನು ನಾವು ಚಿಂತನೆ ಮಾಡಿದರೆ ನಮ್ಮಲ್ಲೂ ಕೂಡ ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿಯೊಂದು ಮಂತ್ರ ಜಪದಲ್ಲೂ ಪೂಜಾದಿ ಕಾರ್ಯಗಳಲ್ಲೂ ಯಥಾಶಕ್ತಿ ಯಥಾಮತಿ ಭಗವಂತನ ರೂಪ ಭಗವಂತನ ಗುಣ ಭಗವಂತನ ಕ್ರಿಯೆಗಳನ್ನ ಗುರುಗಳಿಂದ ತಿಳಿದು ಚಿಂತನೆ ಮಾಡುವಂಥ ಭಾಗ್ಯ ನಮಗೆ ದೊರಕುತ್ತೆ. ಇದೇ ಸಾಧನೆ ರಹಸ್ಯ. ಸಾಧನೆ ರಹಸ್ಯ ಅಂದ್ರೆ ಬೇರೆ ಇನ್ಯಾವುದೋ ಇಲ್ಲ, ಭಗವಂತ ನಮ್ಮಕ್ಕಿಂತ ದೊಡ್ಡವರಾದ ನಮ್ಮ ಬಿಂಬಸ್ಥಾನೀಯರಾದ ಬಿಂಬರು ಅಂತ ಕರೆಸಿಕೊಂಡ ದೇವತೆಗಳಲ್ಲಿ ಗುರುಗಳಲ್ಲಿ ನಿಂತು ಏನೇನು ಮಾಡಿಸ್ತಾ ಇದ್ದಾನೆ ತಿಳಿದು ಅದನ್ನ ಚಿಂತನೆ ಮಾಡಿದರೆ ಅಂತಂತದ್ದೇ ಗುಣಗಳು ನಮ್ಮಲ್ಲಿ ಮೂಡುತ್ತಾ ಬರುತ್ತೆ, ನಮ್ಮ ಸಾಧನೆ ಚೆನ್ನಾಗಿ ಆಗುತ್ತೆ. ಇದೇ ರಹಸ್ಯ ಅಂತಾರೆ. ಒಂದು ಮಾತಲ್ಲಿ ಹೇಳಬೇಕಾದರೆ ಅರಣ್ಯಕಾಚಾರ್ಯರು ಸುಷುಪ್ತಿ ಪ್ರಕರಣದಲ್ಲಿ ಹೇಳುತ್ತಾರೆ, ಬಿಂಬ ಗುಣಕ್ರಿಯಾದಿ ವಿರೇವ ಗುಣಕ್ರಿಯಾದಿ ಮಾನ್ ಭವತಿ ಇತಿ. ಅಂದರೆ ಬಿಂಬ ಏನು ಗುಣ ಏನು ಕ್ರಿಯಾ ಇವೆಲ್ಲವನ್ನು ಪ್ರಕಟ ಮಾಡುತ್ತಾನೆ, ಅದಕ್ಕೆ ತಕ್ಕಂತ ಜೀವನದಲ್ಲಿ ಗುಣಕ್ರಿಯಾದಿಗಳು ಪ್ರಕಟ ಆಗುತ್ತೆ. ಆ ಬಿಂಬನ ಗುಣಕ್ರಿಯಾದಿಗಳು ಸಾಕ್ಷಾತ್ತಾಗಿ ನಾವು ಚಿಂತನೆ ಮಾಡಲಿಕ್ಕಿಲ್ಲ, ನಮ್ಮ ನಮ್ಮ ಗುರುಗಳಲ್ಲಿ. ಅದಕ್ಕೆ ಹೇಳುತ್ತಾರೆ, ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು ಅಂತ ಹೇಳುತ್ತಾರಲ್ವ, ಅದೇ ತರ ನಮ್ಮ ಬಿಂಬಸ್ಥಾನೀಯರಾದ ಪುಷ್ಕರ ಮೊದಲುಕೊಂಡು ಲಕ್ಷ್ಮೀದೇವಿ ಪರ್ಯಂತ ಯಾರ್ಯಾರಿದ್ದಾರೆ ಅವರೆಲ್ಲರೂ ಹೀಗಿದ್ದಾರೆ ಹೀಗಿದ್ದಾರೆ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಅಂತಂತ ಅಂತಂತ ಗುಣಗಳು ನಮ್ಮಲ್ಲಿ ಮೂಡ್ತಾ ಬರುತ್ತೆ. ಇದು ರಹಸ್ಯ ಹೇಳ್ತಾ ಶ್ರೀಧವ ಜಗನ್ನಾಥ ವಿಠಲ ತಾ ದಯದಿ ವದನದೊಳು ನುಡಿದೋಪಾದಿಯಲಿ ನಾ ನುಡಿದೆನಲ್ಲದೆ ಕೇಳಿ ಬುಧ ಜನರು. ಸಾಧುಲಿಂಗ ಪ್ರದರ್ಶಕರು ನಿಷೇಧ ಗೈಸಿದರೇನಹುದು ಎನ್ನ ಪರಾಧವೇ ಅನಿದರೊಳಗೆ ಪೇಳುವುದು ತಿಳಿದು ಕೋವಿದುರು. ಯಾವಾಗ್ಲೂ ಕೂಡ ಈ ಪಕ್ಕದಲ್ಲಿದ್ದುಕೊಂಡು ಕಾಲು ಹಿಡಿದು ಸೆಳೆಯುವಂತಹ ವರ್ಗಯವಾಗಿದ್ದೇ ಇರುತ್ತೆ. ಅದು ಮಧ್ವರಾಯರ ಕಾಲಕ್ಕೆಂದರೂ ಅನಾದಿಯಿಂದ ಬರ್ತಾನೆ ಇದೆ. ಏನಿದು ಸಾಧನೆ ಮಾಡಲಿಕ್ಕೆ ಹೊರಟಾಗ ಕಾಲು ಹಿಡಿದು ಸೆಳೆಯುವಂತಹ ವರ್ಗ ಒಂದು ಪಕ್ಕದಲ್ಲಿ ಕೂತೇ ಇರಬೇಕು, ಅವರು ಬೈತಾ ಇರಬೇಕು, ಸಿಟ್ ಸಿಟ್ ಮಾಡ್ತಾ ಇರಬೇಕು ನಮ್ಮ ಮೇಲೆ, ಅವರೆಲ್ಲ ಅರ್ಥ ಮಾಡಿಕೊಂಡೋ ಅಪಾರ್ಥ ಮಾಡಿಕೊಂಡೋ ಅಥವಾ ಹೊಟ್ಟೆ ಕಿಚ್ಚಿಂದೋ ಇನ್ನೊಂದೋ ಮತ್ತೊಂದೋ ಏನೋ ಒಂದರಿಂದ ಒಟ್ಟಾರೆ ಮಧ್ವರಾಯರು ಸಮುದ್ರ ಸ್ನಾನಕ್ಕೆ ಅಂತ ಹೋದಾಗ ಸಮುದ್ರ ತರಂಗಗಳು ಮಧ್ವರಾಯರನ್ನು ಬೀಲ ಹಾಕ್ಲಿಕ್ಕಾಗುತ್ತಾ ನಮ್ಮನ್ನ ಹಾಕಿದಂತೆ? ಆದರೆ ಮಧ್ವರಾಯರು ಎಲ್ಲರಲ್ಲಿ ನಾನೊಬ್ಬ ಎಂಬಂತೆ ತೋರಿಕೊಂಡ್ರು. ಆ ವೇಗದ ತರಂಗಕ್ಕೆ ಉರುಳಿದಂತ ಇದೆಲ್ಲರೂ ಉಳಿದ್ರು. ಆಚಾರ್ಯರು ಓಹೋ ಜಗತ್ತಿನ ಗುರುಗಳೇ ಬಿದ್ರ ಒಗ್ಗರಣೆ ಶುರು ಆಯಿತು. ಅದಕ್ಕೆ ಹೇಳ್ತಾರೆ ದುರ್ಮನಸಿ ತದೇವ ಶೋಭನಂಸ್ಯಾತ್ ಅಂತ ಹೇಳ. ದುಷ್ಟ ಜನರಿಗೆ ಸಜ್ಜನರನ್ನ ನಿಂದಾ ಮಾಡತಕ್ಕಂತಹ ದುಷ್ಟ ಜನರಿಗೆ ಅದು ಯಾವಾಗ್ಲೂ ಅದೇ ಶೋಭಾ ಎಂಬುದನ್ನ ತೋರಿಕೊಡ್ತಾ ಇದ್ದಾರೆ. ಅದನ್ನು ಹೇಳುತ್ತಾರೆ ಶ್ರೀಧವ ಜಗನ್ನಾಥ ವಿಠಲ ತಾ ದಯದಿ ವದನದರು ನುಡಿದೋ ಪಾದಿಯದಿ ನಾ ನುಡಿದನಲ್ಲದೆ. ನಾನು ಸ್ವಾಮಿ ನನ್ನ ಒಳಗೆ ನಿಂತು ಯಾವ ರೀತಿಯಲ್ಲಿ ನುಡಿಸಬೇಕು ಅಂತ ಅವನ ಸಂಕಲ್ಪ ಇದೆಯೋ ಆ ಪ್ರಕಾರ ನಾನು ನುಡಿದೆ. ಜ್ಞಾನಿಗಳಾದವರು ತಿಳ್ಕೊಳ್ಳಿ, ಯಾಕೆಂದ್ರೆ ಸಾಧು ಲಿಂಗ ಪ್ರದರ್ಶಕರು, ಯದ್ಯಪಿ ಒಳಗೆ ಸಾಧುಗಳಲ್ಲ ಹೊರಗೆ ಮಾತ್ರ ಸಾಧುಗಳಂತೆ ತೋರುವಂಥವರು ಇದನ್ನು ನಿಷೇಧ ಮಾಡಿದರಂತೆ. ಜಗನ್ನಾಥದಾಸರು ಹರಿಕಥಾಮೃತ ಸಾರ ಬರೆದಾಗ ಆಗಿನ ಕಾಲದವರು ಇದೇನಿದು ಕನ್ನಡದ ಗ್ರಂಥ ಅಂತ ಅದರ ಮೇಲೆ ತುಂಬಾ ಆಗಿನ ಕಾಲಕ್ಕೆ ಆಯಿತು. ಇದು ಇವರನ್ನ ಮಾತ್ರ ಬೀಳಲಿಲ್ಲ, ಅರಣ್ಯಕಾಚಾರನನ್ನೂ ಬೀಳಲಿಲ್ಲ. ಅರಣ್ಯಕಾಚಾರ ಹೇಳುತ್ತಾರೆ ಅಯ್ಯ ನನ್ನ ಗ್ರಂಥವನ್ನ ದೂಷಣ ಮಾಡುವಂಥವರು ಯಾರ್ಯಾರಿದ್ರೆ ನನಗೇನಯ್ಯ, ಸ್ವಾಮಿ ನನ್ನ ಗ್ರಂಥವನ್ನು ಸ್ವೀಕಾರ ಮಾಡುತ್ತಾನಾದ್ದರಿಂದ ಯಾರು ಏನಂದ್ರೂ ನನಗೆ ಅಡ್ಡಿ ಇಲ್ಲ. ಅಂದ್ರೆ ಈ ಮಾತು ಬಂತು ಅಂದ್ರೆ ಅನ್ನೋರಿದ್ರು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಸಾಧುಲಿಂಗ ಪ್ರದರ್ಶಕರು ನಿಷೇಧಗೈಸಿದರೇನಹುದು, ಇದನ್ನು ನಿಷೇಧನ ಮಾಡಿದರೆ ಏನಾಗುತ್ತೆ, ಎನ್ನ ಅಪರಾಧವೇನಿದೆ ಏನಿದೆರೊಳಗೆ ಹೇಳುವುದು ತಿಳಿದು ಕೋವಿದರು. ನನ್ನ ಅಪರಾಧ ಏನಿದೆಯಾ ಅಂದರೆ ಅರ್ಥ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಅದನ್ನೇ ಹೇಳಿದ್ದೇನೆ. ಅಷ್ಟೇ ಅಲ್ಲ, ಶಾಸ್ತ್ರದಲ್ಲಿ ಹೇಳಿದ್ದು ಎರಡು ರೀತಿಯಾಗಿ ಹೊರಡುತ್ತೆ. ಹೆಂಗಸರಿಗೆ ಯಾವುದು ಅಧಿಕಾರವಿದೆಯೋ ಅದನ್ನು ಹೇಳಲಿಕ್ಕೆ ಹೊರಡುತ್ತೆ, ಗಂಡಸರಿಗೆ ಯಾವುದು ಅಧಿಕಾರವಿದೆಯೋ ಅದನ್ನು ಹೇಳಲಿಕ್ಕೆ ಹೊರಟುತ್ತೆ. ಶಾಸ್ತ್ರದ ಚೌಕಟ್ಟು ಗಹನವಾದ್ದು. ಅಂದರೆ ವಿಷಯ ಒಂದೇ, ತಿಳಿಯಬೇಕಾದ ರೀತಿ ಬೇರೆ. ವಿಷಯ ಒಂದೇ, ಗ್ರಂಥ ಇಟ್ಟುಕೊಂಡು ಸಂಸ್ಕೃತದಲ್ಲಿ ಅಧ್ಯಯನ ಮಾಡುವಂತಹ ರೀತಿಯನ್ನ ಗಂಡಸರಿಗೆ ವಿಧಾನ ಮಾಡಿದರೆ ಹೆಂಗಸರಿಗೆ ಆ ರೀತಿ ವಿಧಾನ ಮಾಡಲಿಲ್ಲ. ಹೇಗೆ ಮಾಡಿದರು? ಬರೀ ಅರ್ಥಶ್ರವಣ ಮಾತ್ರ ಮಾಡಬಹುದು ಅಂತ. ಯಾಕಿದು ಗೊಂದಲ? ದಾಸರಾಯರು ಇದನ್ನ ಯಾಕೆ ಹೊರಗೆ ಹಾಕಿದ್ರು? ಈ ಗೊಂದಲ ಹೇಗಿತ್ತು ಎಂಬುದಕ್ಕೆ ಚೂರು ಹಿನ್ನೆಲೆ ಕೊಡಬೇಕಲ್ಲ. ಯಾಕೆಂದ್ರೆ ಉಪನಿಷತ್ತಿನಲ್ಲಿರತಕ್ಕಂಥ ಎಲ್ಲಾ ಅರ್ಥಗಳೇ ಇಲ್ಲಿ ಹೇಳಿದ್ದಾರೆ. ಉಪನಿಷತ್ತಿನಲ್ಲಿರುವ ಎಲ್ಲಾ ರಹಸ್ಯಗಳನ್ನ ಇಲ್ಲಿ ತೆಗೆದಿಟ್ಟಿದ್ದಾರೆ ದಾಸರಾಯರು. ಕನ್ನಡದಲ್ಲಿ ಷೋಡಶಿ ಚತುರ್ದಶಿ ಈ ಗ್ರಂಥಗಳಲ್ಲಿ ಏನೇನು ಉಪನಿಷತ್ ರಹಸ್ಯಗಳನ್ನೆಲ್ಲ ಅರಣ್ಯಕಾಚಾರ್ಯರು ತೆಗೆದರೋ ಅದೇ ಉಪನಿಷತ್ ರಹಸ್ಯಗಳೆಲ್ಲವನ್ನು ಕೂಡ ಕನ್ನಡದಲ್ಲಿ ತೆಕ್ಕೊಟ್ಟಿದ್ದಾರೆ ಜಗನ್ನಾಥದಾಸರು. ಅದಕ್ಕೆ ಒಂದು ವರ್ಗ ಶುರು ಮಾಡಿತ್ತು. ಏನಂತ? ಹೆಂಗಸರಿಗೆ ಉಪನಿಷತ್ತಲ್ಲಿ ಹೇಳಿರತಕ್ಕಂಥ ಈ ವಿಷಯಗಳನ್ನ ತಿಳಿಕೊಳ್ಳುವ ಅಧಿಕಾರವಿಲ್ಲ, ಅಂಥವರನ್ನ ಕನ್ನಡದಲ್ಲಿ ನೀವೆಲ್ಲರಿಗೂ ಹೇಳಿಬಿಡ್ತಾ ಇದ್ದೀರಾ, ಹಾಗೆ ಮಾಡಬಾರದು. ಕೊನೆಗೆ ಇವರು ಗ್ರಂಥ ಬರೆದ ಮೇಲೆ ಯಾರ್ಯಾರು ಹರಿಕಥಾಮೃತ ಸಾರ ಹೇಳಲಿಕ್ಕೆ ಹೊರಟಿದ್ರೋ ಅವರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದರು. ನೀವೆಲ್ಲ ಹರಿಕಥಾಮೃತ ಸಾರ ಹೆಂಗಸರು ಹೇಳಿದರೆ ಬಹಳ ಅನರ್ಥ ಆಗುತ್ತೆ ಅಂತ ಅವರ ಮೇಲೂ ಪ್ರಯೋಗ ಮಾಡಿಬಿಟ್ರು. ಆ ಅಸ್ತ್ರ ಈವಾಗಲೂ ನಡೆಯುತ್ತಾ ಇದೆ. ಒಬ್ಬರು ನನ್ನ ಕೇಳಿದ್ರು, ಹೆಂಗಸರೆಲ್ಲ ಹರಿಕಥಾಮೃತ ಸಾರ ಹೇಗೆ ಹೇಳುತ್ತಾರೋ ನಂಗೆ ಅರ್ಥವೇ ಆಗಲ್ಲ ಅಂದ್ರವರು. ಯಾಕಪ್ಪ ಏನು ಅಂತ ಕೇಳಿದೆ. ಅಲ್ಲ, ಇಲ್ಲಿ ಜಗನ್ನಾಥದಾಸರು ಅಲ್ಲಲ್ಲಿ ವೇದದ ತುಂಡುಗಳನ್ನ ಹಾಕ್ತಾರೆ. ಜನಿತೋಥ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯನೆಮ್ಮೊಡನೆ ಜಾತನಾಗುವ ಜನನರಹಿತ ಆಕೂತಿ ನಂದನ ಅಂತ ಇವೆಲ್ಲ ಹೇಳ್ತಾರಲ್ಲ. ಜನಿತೋಥ ವಿಷ್ಣು ಅಂದ್ರೆ ಏನು? ವೇದದ ತುಂಡು. ಅದು ಹೆಂಗಸರು ಹೇಳಬಹುದಾ? ಹೇಳಬಾರದಲ್ಲ. ಆದರೆ ಹರಿಕಥಾಮೃತ ಸಾರ ಹೆಂಗಸರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ವೇದಗಳ ತುಂಡೇ ಎಲ್ಲಾ ಕಡೆ ಬರ್ತಾ ಇದೆ, ಅದನ್ನ ಹೆಂಗಸರು ಹೇಳಬಾರದು. ಆದ್ದರಿಂದ ಹರಿಕಥಾಮೃತ ಸಾರ ಹೇಳಬಾರದು. ಸುಳಾದಿಗಳಲ್ಲಿ ಬಂದರೆ ಅದನ್ನು ಹೇಳಬಾರದು. ಕೊನೆಗೆ ಯಾವುದು? ಲಕ್ಷ್ಮೀ ಶೋಭಾನ ವಾದಿರಾದರು ಮಾಡಿದ್ದು, ಅದರಲ್ಲೆಲ್ಲ ವೇದವಾಕ್ಯಗಳೇ ಚೂರು 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 ಹೇಳುತ್ತಾರೆ. ಇಂಥ ವೇದವಾಕ್ಯ ಇಂಥವ ಅದನ್ನ ಹೇಳಬಾರದು. ಹೆಂಗಸರಿಗೆ ಇದ್ಯಾವುದು ಹೇಳುವ ಅಧಿಕಾರವಿಲ್ಲ ಅಂತ ಒಬ್ಬರು ನನ್ನ ಹತ್ರ ಹೇಳ್ತಾ ಬಂದರು. ಅವಾಗ ಹೇಳಿದೆ, ಹೆಂಗಸರು ಯಾವುದು ಹೇಳಬಹುದು ಯಾವುದು ಹೇಳಬಾರದು ಎಂಬ ನಿರ್ಣಯ ನಾವು ಕೊಡಬೇಕು, ಅಪರೋಕ್ಷ ಜ್ಞಾನಿಗಳಾದವರು ಕೊಡಬೇಕು. ಅವರು ಈ ವೇದ ವಾಕ್ಯಗಳನ್ನ ಹೇಳಲಿಲ್ಲ ಇವರಿಗೆಲ್ಲ. ವೇದ ವಾಕ್ಯದ ತುಂಡು ಪ್ರತೀಕ, ಪ್ರತೀಕ ಅಂದ್ರೆ ಅದರ ಒಂದು ಚಿಕ್ಕ ತುಂಡನ್ನ ಸಂಗ್ರಹ ಮಾಡುವುದು. ಅಂದ್ರೆ ನೋಡಿ, ಇದು ಹೇಳಬೇಡ ಅಂತ ಹೇಳಬೇಕು. ಇದು ಅಂದ್ರೆ ಈ ಭಾಗವನ್ನ ಹೇಳಬೇಡ ಅಂತ ಹೇಳೋ ಕಾಲಕ್ಕೆ ಆ ತುಂಡನ್ನ ಪ್ರಯೋಗ ಮಾಡಬಹುದು. ಆದರೆ ಅಧ್ಯಯನ ಪೂರ್ವಕ ವೇದವನ್ನು ಉಚ್ಚಾರ ಮಾಡುವುದು ಹೆಂಗಸರಿಗೆ ನಿಷೇಧ ಅಷ್ಟೇ ಹೊರತು, ಈ ವೇದದ ಈ ತುಂಡಿದೆಯಲ್ಲ ಇಂಥದರಲ್ಲಿ ಈಗ ಅರ್ಥ ಹೇಳಿದ್ದಾರೆ ಅಂದ್ರೆ ಆ ತುಂಡನ್ನ ಇದೊಂದು ವೇದ ತುಂಡ ಈ ಹೇಳಿದ್ದಾರೆ ಅಂತ ಸುಮ್ಮನೆ ಇದು ಹೇಳಬೇಡ ಇದು ಹೇಳುವಂತ ರೀತಿಯಲ್ಲಿ ಹೇಳಲಿಕ್ಕೆ ಅಧಿಕಾರವಿದೆ. ಅದಕ್ಕೆ ದಾಸರಾಯರು, ಆಮೇಲೆ ವಾದಿರಾದರು, ವ್ಯಾಸರಾದರು ಅನೇಕ ಉಪನಿಷದ ಅರ್ಥಗಳೆಲ್ಲ ಕೂಡ ವಿಶೇಷವಾಗಿ ತೆಗೆದು ಈ ಕೃತಿಗಳಲ್ಲಿ ನಮಗೆಲ್ಲ ಕೊಡುತ್ತಾ ಹೋಗಿದ್ದಾರೆ. ಆದರೆ ದಾಸರಾಯರ ಕಾಲದಲ್ಲಿ ಇದೊಂದು ಖಡ್ಗ ಪ್ರಹಾರ ಅವಾಗೂ ಇತ್ತು. ಅದಕ್ಕೆ ಹೇಳಿದ್ದಾರೆ, ಸಾಧುಲಿಂಗ ಪ್ರದರ್ಶಕರು ನಿಷೇಧ ಕೈಸಿದರೇನು? ಹೌದು, ಎನ್ನ ಅಪರಾಧವೇನು ಏನು ಇದರೊಳಗೆ ಕೇಳುವುದು ತಿಳಿದುಕೋವಿದರು. ಹಾಗಾದರೆ ಇಲ್ಲಿ ಹೇಳುತ್ತಾರೆ ನಿರ್ಣಯ ಏನು ಅಂದರೆ, ಉಪನಿಷತ್ತಿನಲ್ಲಿ ಅಥವಾ ವೇದದಲ್ಲಿ ಹೇಳಿರತಕ್ಕಂಥದ್ದನ್ನ ಗ್ರಂಥ ಪುರಸ್ಸರವಾಗಿ ಅಧ್ಯಯನ ಮಾಡುವ ಅಧಿಕಾರ ಯಾವ ಹೆಂಗಸರಿಗೂ ಇಲ್ಲ. ಆದರೆ ಅಲ್ಲಿ ಹೇಳಿದ್ದನ್ನ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಆ ಅರ್ಥವಾದ್ದನ್ನ ಚಿಂತನೆ ಮಾಡುವಂತ ಅಧಿಕಾರ ಹೆಂಗಸರಿಗೆ ಇದೆ, ಜ್ಞಾನದಲ್ಲಿ ಇದೆ. ಅದನ್ನ ಆಚಾರ್ಯ ಹೇಳುತ್ತಾರೆ, ಬರೀ ಜ್ಞಾನವನ್ನ ಮಾತ್ರ ಪಡೆಯೋದರಲ್ಲಿ ಇದೆ. ಅದು ಕೂಡ ವರ್ಗವನ್ನು ನೋಡಿಕೊಂಡು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ದಾಸರಾಯರು ಎನ್ನಪರಾಧವೇನು ಇದರೊಳಗೆ ಕೇಳುವುದು ತಿಳಿದು ಓವಿದರು ಅಂತ ತಿಳಿಸಿಕೊಟ್ಟಿದ್ದಾರೆ. ಬಲ್ಲಿಗೆ ನಾಡಿ ಪ್ರಕರಣ ಸಂಧಿಯನ್ನ ಪೂರ್ಣಗೊಳಿಸಿ ಇನ್ನ ಮುಂದಿನ ಸಂಧಿ ಯಾವುದು ಅಂದರೆ ನಾಮಸ್ಮರಣ ಸಂಧಿ ಅಂತ ಬರ್ತಾ ಇದೆ. ಆ ನಾಮಸ್ಮರಣ ಸಂಧಿಯನ್ನ ಶುರು ಮಾಡುತ್ತಾ ಇದ್ದಾರೆ ನಮ್ಮ ದಾಸರಾಯರು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ತನಿತು ಕೇಳುವೆ ಪರಮ ಭಗವದ್ ಭಕ್ತರಿಧನಾದರದಿ ಕೇಳುವುದು. ದೇವರ ನಾಮವನ್ನ ಹೇಗೆ ನುಡಿಯಬೇಕು, ಯಾವ ಅರ್ಥಗಳನ್ನ ತಿಳಿದು ನುಡಿಯಬೇಕು, ಹೇಗೆ ಯಾವಾಗ ಯಾವಾಗ ನುಡಿಯಬೇಕು, ಆ ನುಡಿಯೋ ಕಾಲಕ್ಕೆ ಚಿಂತನೆ ಹೇಗಿರಬೇಕು ತುಂಬಾ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮಕ್ಕಳಾಡಿಸುವಾಗ ಮಡದಿಯೋಳಕ್ಕರದಿ ನಗುವಾಗ ಹಯಪಲ್ಲಕ್ಕಿ ಗಜ ಮೊದಲಾದ ವಾಹನವೇರಿ ಮೆರವಾಗ ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕೆ ತನಯನ ಸ್ಮರಿಸುತಿಹನರ ಸಿಕ್ಕ ಯಮದೂತರಿಗೆ ಆವಾವಲ್ಲಿ ನೋಡಿದರು. ಅಂದರೆ ಇಲ್ಲಿ ತಾತ್ಪರ್ಯ ಎಲ್ಲಿ ಬಂದಿದೆ? ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಕೃಷ್ಣೇತಿ ಮಂಗಳಂ ನಾಮ ಯಶ ವಾಚಿ ಪ್ರವರ್ತತೆ ತಸ್ಯ ಭಸ್ಮೀಭವಂತ್ಯಾಶು ಮಹಾಪಾತಕ ಕೋಟಯ. ಯಾರ ಬಾಯಲ್ಲಿ ಕೃಷ್ಣ 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 ಅಂತ ಸದಾ ನಾಮಸ್ಮರಣೆ ಬರ್ತಾ ಇದೆ ಶ್ರೀಹರಿಯದು, ಅವರಿಗೆ ಬೇಗ ಬೇಗ ಪಾತಕ ಕೋಟಿಗಳೆಲ್ಲ ನಾಶ ಆಗಿಬಿಡುತ್ತೆ ಹೇಳ್ತಾರೆ. ಮತ್ತೆ ಆ ದೇವರ ನಾಮಸ್ಮರಣೆ ಒಂದೇ ಸಮನೆ ಮಾಡಬೇಕು ಅಂದ್ರೆ ಆಗಲ್ಲಲ್ಲ, ಜಪ ಮಾಡ್ತಾ ಕೊಡ್ಲಿಕ್ಕೆ ಆಗಲ್ಲಲ್ಲ ಅಂದ್ರೆ ಹೇಳ್ತಾರೆ. ಅದು ಒಂದೇ ಕಡೆ ಕೂತು ಜಪ ಮಾಡಬೇಕು ಅಂತ ಇಲ್ಲಯ್ಯ, ನೀನು ಯಾವಾಗ ಬೇಕಾದ್ರೂ ಮಾಡು ಅಲ್ಲ, ಅದಕ್ಕೆ ಮಡಿ ಉಟ್ಕೊಂಡೇ ಮಾಡಬೇಕೇನು ಇಲ್ಲ, ಅದು ಉಚ್ಚಾರ ಮಾಡಿದ್ರೆ ಮಡಿ ಆಗ್ತೀಯ, ಮಡಿಯಿಂದ ಉಚ್ಚಾರ ಮಾಡೋದಲ್ಲ, ಅದು ಉಚ್ಚಾರ ಮಾಡಿದ್ರೇನೆ ಮಡಿ ಆಗ್ತೀವಿ. ಅದಕ್ಕೆ ಹೇಳ್ತಾರೆ ಮಡಿ ಮಡಿ ಅಂದ ಅಡಿಗಡಿಗಾರುವೆ ಮಡಿ ಮಾಡುವ ಬಗ್ಗೆ ಬೇರುಂಟು ನೋಡಿ. ಮಡಿ ಅಂದ್ರೆ ಸ್ನಾನಕ್ಕೆ ಹೋಗಿರ್ತೀವಿ ನಾವು, ಮೈಲಿಗೆಲ್ಲಿರ್ತೀವಿ, ಮಡಿ ಮೈಲಿಗೆ ನಿಮಗೆಲ್ಲ ಗೊತ್ತು, ನೀರು ಮಡಿಯಲ್ಲಿದ್ರೆ ನಾವು ಮೈಲಿಗೆಲ್ಲಿದ್ರೆ ನಾವು ಆ ಮಡಿ ನೀರನ್ನ ಮುಟ್ಟಿದ್ರೆ ಅದು ಮೈಲಿಗೆ ಆಗುತ್ತೆ ಹೌದಾ? ಹಾಗೆ ನೀವು ಮೈಲಿಗೆ ಆದ್ರಿ, ಮಡಿ ಸ್ನಾನಕ್ಕೆ ಹೊರಟಿದ್ದೀರಿ, ಬೋರ್ ಕಡೆಗೆ ಆ ಕೊಡವೋ ತಂಬಿಗೆಯೋ ಇಟ್ರಿ, ನೀರೇನೋ ಬಂತು, ನೀರು ಮಡಿ ಶುದ್ಧವಾಗಿದೆ, ನೀವು ಮೈಲಿಗೆ ಸ್ನಾನ ಮಾಡಬೇಕು, ಮುಟ್ಟಿದ್ರಿ ತಂಬಿಗೆಯನ್ನ ಏನಾಯಿತು? ಮೈಲಿಗೆ ಆಯಿತು. ಹಾಕೊಂಡ್ರೆ ಏನಾಯ್ತು? ಮೈಲಿಗೆ ನೀರೇ ಅಲ್ವಾ? ಮತ್ತು ಇನ್ನೊಂದು ತಂಬಿಗೆ ಇಟ್ರಿ, ಅದು ನೀರು ಬಂತು, ಅದು ಮಡಿ ನೀರೇ, ನೀವಿನ್ನ ಮೈಲಿಗೆಯಲ್ಲೇ ಇದ್ದೀರಿ, ಇನ್ನ ಮಡಿ ಆಗ್ಲಿಲ್ಲ, ಮುಟ್ಟಿದ್ರಿ ಅದು ಮೈಲಿಗೆ ಆಯಿತು, ಹಾಕೊಂಡ್ರಿ ಮೈಲಿಗೆ ನೀರೇ. ನೂರು ಕೊಡ ಹಾಕೊಂಡ್ರು ಮೈಲಿಗೆ ಮಡಿ ಬರಲಿಲ್ಲ. ಮತ್ತೆ ಹತ್ತು ಕೊಡ ಹಾಕೊಂಡ್ರೆ ಮಡಿ ಬರುತ್ತೆ ಅಂತ ಕೆಲವರು ಲೆಕ್ಕ, ಹತ್ತು ಕೊಡ ಹಾಕೊಂಡು ಮಡಿ ಆಗ್ಬಿಡ್ತು, ಹೇಗಾಗ್ತೀವೋ ಗೊತ್ತಾಗಲ್ಲ. ಅದಕ್ಕೆ ಸುಮ್ಮನೆ ಕೇಳ್ಬೇಡ್ರಿ ನೀವು, ಇವೆಲ್ಲ ದೊಡ್ಡವರಿದು ಹೇಳಿದಂತೆ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಹತ್ತು ಕೊಡ ಹಾಕೋ ಮಡಿ ಆಗತ್ತೆ ಹೋಗು, ಶೇಷಂ ಕೊಪೇನ ಕೋರಿ ಅಂತ ಹೇಳ್ತಾರೆ. ಮಡಿ ಹೀಗೆಲ್ಲ ಬರುತ್ತೆ ಇನ್ ಹೇಗೆ? ವಿಜಯದಾಸರು ತುಂಬಾ ಸುಂದರ ವರ್ಣನೆ ಮಾಡ್ತಾರೆ, ಬಾವಿಲಿ ನೀರು ತೆಗೆದು ಮಡಿ ನೀರೆಂದು ಬಟ್ಟೆಗೆ ಎರೆದು ಅದನ್ನ ಒಣಗಿಸಿ ಚೆನ್ನಾಗಿ ಮಡಚಿ ಅದನ್ನು ಉಟ್ಟರೆ ಅದು ಮಡಿ ಎಂದು ತಿಳಿದೆಯಾ? ಹಾಗಾದರೆ ಮಡಿವಾಳ ಮಾಡಿದ ಅಪರಾಧವೇನೈ ಅಂತ. ಮಡಿವಾಳನು ಕೂಡ ನೀರೆರಚಿ ಚೆನ್ನಾಗಿ ಒಗೆದು ಅದನ್ನು ಒಣಗಿಸಿ ಮಡಚಿ ಚೆನ್ನಾಗಿ ಕಚ್ಚೆ ಬರುವಂತೆ ನೀಟಾಗಿ ಮಡಚಿರ್ತಾನಲ್ಲ, ಮತ್ತೆ ಅವನು ಮಾಡಿದ ಅವನ ಯಾಕೆ ಮಡಿಯಾಗಲ್ಲ ಅಂತ ಕೇಳ್ತಾರೆ. ಕೇಳ್ತಾರೆ ಮಡಿ ಮಾಡುವುದು ಏನು, ಮಡಿ ಅಂದ್ರೆ ಏನು, ಶುದ್ಧತ ಎಲ್ಲಿಂದ ಬರುತ್ತೆ ಅಂದರೆ ಆ ತಂಬಿಗೆಯಲ್ಲಿ ನೀರು ಹಿಡಿತೀವಲ್ಲ ಅಲ್ಲಿ ಭಗವಂತನ ಸ್ಮರಣೆ ಮಾಡಿ ಇರ್ತಾನೆ ಆ ರೂಪ, ದ್ರವರೂಪಿ ಭಗವಂತ. ನಮ್ಮ ಆಕಾರದಲ್ಲೂ ಭಗವಂತ ಇರ್ತಾನೆ. ಈ ಎರಡೂ ಭಗವದ್ ರೂಪಗಳಿಗೆ ಐಕ್ಯ ಚಿಂತನೆ ಮಾಡುತ್ತಾ ತಲೆ ಮೇಲೆ ನೀರು ಹಾಕೊಂಡರೆ ಭಗವಂತನ ನೆನಪಿನಿಂದ ಮಾತ್ರ ಮಡಿ ಬರಲಿಕ್ಕೆ ಸಾಧ್ಯ. ನೀರಲ್ಲಿ ಮುಳುಗಿದರೆ ಮಡಿ ಬರಲ್ಲ. ಸಾಮಾನ್ಯವಾಗಿ ನಾವು ಅವಸರ ಅವಸರದಲ್ಲಿ ಮಡಿ ಮಾಡಿಕೊಂಡು ಹೋಗುವಾಗ ದೇವರೇ ನೆನಪಿರಲ್ಲ. ಅವಸರ ಅವಸರದಲ್ಲಿ ಹತ್ತು ಕೊಡ ತಲೆ ಮೇಲೆ ಹಾಕೊಂಡು ಸರಸರಸರನೇ ಓಡತಾ ಇದ್ದರೆ ಮಡಿಯಲ್ಲಿ ಹೋದದ್ದು ಮೈಲಿಗೆಯಲ್ಲಿ ಹೋದದ್ದು ದೇವರಿಗೆ ಗೊತ್ತು. ದೇವರೇ ಕರುಣೆಯಿಂದ ಒಳಗೆ ಯಾವ ಪ್ರತಿಮಾದಲ್ಲಿ ಸನ್ನಿಹಿತರಾಗಿರ್ತಾರೆ ಅವರು ನಮ್ಮನ್ನು ನೋಡಿ ಅವರೇ ಮಡಿ ಮಾಡಬೇಕಷ್ಟೇ ಹೊರತು ನಾವು ದೇವರನ್ನ ನೆನೀತೀವಿ ಅಂದ್ರೆ ಬಹಳ ದೂರ ಆಗಿಬಿಡುತ್ತೆ. ನೆನೆಯುವಂತ ಮಹಾನುಭಾವರಿದ್ದಾರೆ ಇಲ್ಲ ಅಂತಿಲ್ಲ. ಸಾಮಾನ್ಯವಾಗಿ ನಮ್ಮ ಕೆಲಸದ ಅವಸರದಲ್ಲಿ ಸರಸರನೇ ಹೋಗಿಬಿಡ್ತಾ ಇರ್ತೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ ದೇವರನ್ನ ನೆನೆಯಬೇಕು. ಮಕ್ಕಳಾಡಿಸುವಾಗ ಮಕ್ಕಳನ್ನ ಆಡಿಸುವಾಗ ದೇವಕ್ಕಿತನಯನ ಸ್ಮರಿಸುತಿ ಹನರ ಅಂದ್ರು. ಆ ಮಕ್ಕಳಾಡಿಸುವಾಗ ಅಂತ ಯಾಕೆ ಮೊದಲು ಹೇಳಿದ್ರು ಅಂದ್ರೆ ಹೇಳ್ತಾರೆ ಆ ಮಕ್ಕಳನ್ನು ನೋಡಿದಾಗ ಅವರ ಚರ್ಯ ಅಲ್ಲೆಲ್ಲ ತತ್ವಾಭಿಮಾನಿ ದೇವತೆಗಳೇ ಅವಳಲ್ಲಿ ನಿಂತುಕೊಂಡು ದೇವರು ಅಲ್ಲಿ ನಿಂತುಕೊಂಡು ಆ ಆಕಾರದಲ್ಲಿದ್ದು ಅಂಥ ಚರ್ಯ ಮಾಡುತ್ತಾ ಇದ್ದಾರೆ ಎಂಬ ನೋಟ ಇದ್ದವರಿಗೆ ಆ ಮಕ್ಕಳನ್ನು ಆಡಿಸ್ತಾ ಇದ್ರೆ ಆ ದೇವರನ್ನೇ ಆಡಿಸಿದಂತಿರುತ್ತೆ. ಅದಕ್ಕೆ ಮಕ್ಕಳಾಡಿಸುವಾಗ ಮಡದಿಯೋಳಕ್ಕರದಿ ನಗುವಾಗ ಹೆಂಡತಿ ಮೊದಲಾದವರ ಜೊತೆಗೆ ಸಂತೋಷವಾಗಿ ನಗುವಾಗ ಭಗವಂತನ ಸ್ಮರಣೆ ಮಾಡಿ ಅಂದ್ರೆ ದೇವಕ್ಕಿತನೆಯನ್ನ ಸ್ಮರಿಸುತ್ತಿ ಹನರ ಅಂದ್ರೆ ಯಾವ ರೀತಿಯಲ್ಲಿ ಸ್ಮರಿಸಬೇಕು ಅದನ್ನ ಹೇಳಿಕೊಡುತ್ತಾರೆ. ಮಕ್ಕಳಾಡಿಸುವಾಗ ಅಂದಾಗ ಆ ಮಕ್ಕಳೊಳಗೆ ಮಕ್ಕಳ ಆಕಾರದಲ್ಲಿ ಇವನೇ ಇದ್ದಾನೆ ಎಂಬ ಎಚ್ಚರ ಪೂರ್ವಕವಾಗಿ ನೆನೆಯಬೇಕು. ಹಾಗೆ ನಗುವನ್ನ ಕೊಟ್ಟವನು ಅವನೇ, ಎಲ್ಲರಿಗೂ ಸಂತೋಷ ಕೊಡತಕ್ಕಂಥವನು ಅವನೇ ಎಂಬ ಎಚ್ಚರ ಪೂರ್ವಕವಾಗಿ ಸರ್ವತ್ರ ಭಗವಂತನ ಚಿಂತನೆ ಮಾಡಬೇಕೆಂಬ ದೃಷ್ಟಿಯಲ್ಲಿ ದಾಸರಾಯರು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮ್ಮ ಬಾಯಲ್ಲಿ ಭಗವಂತನ ನಾಮಸ್ಮರಣೆ ಮೂಡುವ ರೀತಿಯಲ್ಲಿ ಹೇಳಿಕೊಡತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣೆ. ನಾಳೆ ಪ್ರವಚನ ಇರಲ್ಲ, ನಾಳದ್ದು ಸೇರೋಣ. ಗ್ರಹಣ ಪ್ರಯುಕ್ತ